ஸ்ரீகுருப்யோ நமஹ. ஹரி ஓம். சத்யம் சத்யம் புனசத்யம் விஷ்ணுதீர்த்தப்ரசாதத்ஹ ஸர்வே காமா பவந்தேவ ஷபதோ பிம்பசந்நிதௌ. இன்ன சுஷுப்தி பிரகரணவன்ன பாரம்பம் மாடுத்தா இதாரே. ಭಗವಂತ ಬಿಂಬರೂಪಿ ಕಣ್ಣಿಂದ ಹೊರಟು ಹೃದಯ ಸ್ಥಾನಕ್ಕೆ ಬರ್ತಾ ಮಾರ್ಗ ಮಧ್ಯದಲ್ಲಿ ಸ್ವಲ್ಪ ಕಾಲ ಕಂಠಸ್ಥಾನದಲ್ಲಿ ತೈಜಸ ನಾಮಕ ಭಗವಂತನಿಂದ ತನ್ನದೇ ರೂಪದಿಂದ ಕೂಡಿಕೊಂಡು ವಿಹೃತ್ಯ ವಿಹಾರ ಮಾಡಿ ಅಥ ಜೀವಾನಾಂ ಆತ್ಯಂತಿಕಂ ಸುಖಂ ದಾತು. ಜೀವನಿಗೆ ಒಳ್ಳೆ ಸುಖವನ್ನು ಕೊಡಬೇಕಾಗಿ ಭಗವಂತ ಏನು ಮಾಡುತ್ತಾನೆ? ಸುಷುಪ್ತಿಂ ಪ್ರಾಪಯಿತುಂ ಇಚ್ಛತಿ. ಸುಷುಪ್ತಿಯನ್ನು ಕೊಡಬೇಕು ಅಂತ ಭಗವಂತ ಚೆನ್ನಾಗಿ ನಿರ್ಣಯ ಮಾಡುತ್ತಾನೆ. ಮಾಡಿದಾಗ ತದೈವ ಮುಖ್ಯ ಪ್ರಾಣಿ ಚಕ್ಷುರಾದ್ಯಭಿಮಾನಿನಾಂ ಸೂರ್ಯಾದೀನಾಂ ಮನೋಭಿಮಾನಿ ರುದ್ರೇಣ ಸಹೈವ ಉಕ್ತ ರೂಪೋ ಲಯೋ ಭವತಿ. ಅವಾಗ ಜೀವನ ಪ್ರಕಾಶ ಎಲ್ಲ ಇಂದ್ರಿಯಗಳಲ್ಲಿ ವ್ಯಾಪಿಸಿದ್ದು ಸ್ವಪ್ನ ಕಾಲದಲ್ಲಿ ಮನಸ್ಸಿನವರೆಗೆ ತಂದಿದ್ದಾನಲ್ಲ ಭಗವಂತ, ಈಗ ಮನಸ್ಸಿನಿಂದ ಜೀವನ ಒಳಗೇ ಹೋಗುವಂತೆ ಮಾಡಿದ. ಇನ್ನ ಇವಿಕ್ಕ ಎಲ್ಲಾ ದೇವತೆಗಳಿಗೂ ರುದ್ರದೇವರ ಅಧೀನ ಲಯ ಅಧೀನವಾಗಿರುವುದು ಬಂತು. ಇವಾಗ ರುದ್ರದೇವರ ಸಹಿತ ಪ್ರಾಣದೇವರಲ್ಲಿ ಎಲ್ಲರೂ ಅಧೀನರಾಗ್ತಾ ಇದ್ದಾರೆ. ತತಃ ಮುಖ್ಯ ಪ್ರಾಣ ಜೀವಮಾದಾಯ, ಜೀವನ ತೇಜಸ್ಸನ್ನ ಮುಖ್ಯ ಪ್ರಾಣದೇವರು ಏನ್ ಮಾಡುತ್ತಾರೆ? ತೈಜಸಾಖ್ಯೇನ ಹರಿಣಾ ಸಹ ಹೃದಯ ಸ್ಥಾನಂ ಗಚ್ಚತಿ. ತೈಜಸ ನಾಮಕ ಭಗವಂತನಿಂದ ಕೂಡಿಕೊಂಡು ಹೃದಯ ಸ್ಥಾನಕ್ಕೆ ಭಗವಂತ ಬರ್ತಾ ಇದ್ದಾನೆ. ತದಂತರೇಚ ನೋಡಿ, ಎಚ್ಚರ ಸ್ವಪ್ನ ಎರಡಕ್ಕೂ ಮಧ್ಯೆ ಒಂದು ಅವಸ್ಥೆ ಇತ್ತು. ಅಂದರೆ ಸ್ವಲ್ಪ ಎಚ್ಚರ ಸ್ವಲ್ಪ ಸ್ವಪ್ನ ಆಗಿತ್ತು. ಈಗ ಸ್ವಪ್ನ ಸುಷುಪ್ತಿ ಎರಡಕ್ಕೂ ಮಧ್ಯೆ ಒಂದು ಅವಸ್ಥ, ಅದನ್ನು ಮೋಹಾವಸ್ಥ ಅಂತ ಕರೀತಾ ಇದ್ದಾರೆ. ಹಾ, ತದಾನಿ ಭಗವತ ಅರ್ಧ ಪ್ರಾಪ್ತಿ ಜೀವಸ್ಯ. ಸ್ವಲ್ಪ ಸುಷುಪ್ತಿ ಬರ್ತಾ ಇರುತ್ತೆ, ಸ್ವಲ್ಪ ಸ್ವಪ್ನವೂ ಬೀಳತಾ ಇರುತ್ತೆ. ಸ್ವಪ್ನ ಬೀಳುತ್ತೆ ಹೋಗುತ್ತೆ, ಬೀಳುತ್ತೆ ಹೋಗುತ್ತೆ, ಎಚ್ಚರ ಆಗಲ್ಲ, ಸುಷುಪ್ತಿ ಬರ್ತಾ ಇರುತ್ತೆ. ಇನ್ನ ತತ್ರ ನ ಕೇವಲಂ ದುಃಖಾನುಸಂಧಾನ ಜೀವ ಕಾಲ ಅಜ್ಞಾನಾದಿ ಅನುಸಂಧಾನಮಪ್ಯಸ್ತಿ. ಯದ್ಯಪಿ ಸುಷುಪ್ತಿಯಲ್ಲಿ ಯಾವ ಅನುಸಂಧಾನ ಜೀವನಿಗಿರಲ್ಲ, ಒಳ್ಳೆ ನಿದ್ದೆ ಬಂದಾಗ ಗಾಢ ನಿದ್ದೆ ಸುಷುಪ್ತಿಯಲ್ಲಿ ತನ್ನ ಎಚ್ಚರವೂ ಇರಲ್ಲ, ಕಾಲ ದೇಹ ಮೊದಲಾದರ ಎಚ್ಚರ ಇರಲ್ಲ. ಆದರೆ ಈ ಮೋಹಾವಸ್ಥೆಯಲ್ಲಿ ಅಂದರೆ ಸ್ವಪ್ನಾವಸ್ಥೆಯಿಂದ ಸುಷುಪ್ತಿ ಅವಸ್ಥೆ ಮಧ್ಯದಲ್ಲಿ ಮೋಹಾವಸ್ಥೆಯಲ್ಲಿ ಆ ಜೀವನಿಗೆ ದೇಹದ ಎಚ್ಚರ, ದೇಹ ಹೇಳುತ್ತಾರೆ ದುಃಖಾದಿ ಅನುಸಂಧಾನ, ಜೀವ ಕಾಲ ಅಜ್ಞಾನ ಮೊದಲಾದರ ಅನುಸಂಧಾನ ಇರುತ್ತೆ. ಸೇಯಂ ಮೋಹಾವಸ್ಥಾ ಇತ್ಯುಚ್ಯತೆ. ಇದನ್ನು ಮೋಹಾವಸ್ಥಾ ಅಂತ ಕರೀತಾರೆ. ಸರಿ, ತಿಳ್ಕೊಂಡು ನಾವು ಮಾಡೋದೇನು? ಇಷ್ಟರವರೆಗೂ ಎಚ್ಚರ ಕಾಲ ಇದೆ ಅಂತ ಗೊತ್ತಾಯಿತು, ಸ್ವಪ್ನ ಕಾಲ ಇದೆ ಅಂತ ಗೊತ್ತಾಯಿತು, ಅದರ ಮಧ್ಯೆ ಉಭಯಾವಸ್ಥೆ ಇದೆ ಎಂದು ಗೊತ್ತಾಯಿತು, ಈಗ ಸುಷುಪ್ತಿ, ಇದರ ಮಧ್ಯೆ ಸ್ವಪ್ನ ಸುಷುಪ್ತಿಗಳ ಮಧ್ಯೆ ಮೋಹಾವಸ್ಥೆ ಇದೆ ಎಂದು ಗೊತ್ತಾಗ್ತಾ ಇದೆ. ಇದರಿಂದ ನಾವು ನಿತ್ಯ ಅನುಷ್ಠಾನದಲ್ಲಿ ಹೇಗಿಡಬೇಕಿದನ್ನ, ಯಾವ ರೀತಿ ಅದನ್ನು ಉಪಯೋಗಪಡಿಸಿಕೋಬೇಕು ಈ ಜ್ಞಾನವನ್ನು. ಅಂದರೆ ಜಾಗ್ರತ್ ಕಾಲದಲ್ಲಿ ಏನೇನು ಭೋಗ ನಾನು ಪಡತೇನೋ, ಏನೇನು ಕರ್ಮಗಳಾಗುತ್ತೋ ಎಲ್ಲ ನಿನ್ನ ಪೂಜಾ ಹರಿಯೇ. ಸ್ವಪ್ನ ಕಾಲದಲ್ಲಿ ಸ್ವಪ್ನದಲ್ಲಿ ತೋರಿಸಿದ್ದು ತಿರುಗಾಡಿಸಿದ್ದು ಉಣಿಸಿದ್ದು ಕೂಡಿಸಿದ್ದು ಎಲ್ಲ ನಿನ್ನ ಪೂಜೆಯಾಗಲಿ ಹರಿಯೇ. ಹೌದಾ? ಸುಷುಪ್ತಿ ಕಾಲದಲ್ಲಿ ಏನು ಮಾಡಿದೆ ಏನು ಮಾಡಲಿಲ್ಲಲ್ಲ ಅಂದರೆ ಸುಪ್ತಿಗಂ ಸುಖಮಸ್ತುತೆ ಅಂತ ಹೇಳ್ತಾರೆ. ಸುಷುಪ್ತಿಯಲ್ಲಿ ನನಗೆ ಸುಖ ಕೊಟ್ಟಿಯ, ಆ ಸುಖ ಕೊಡುವಾಗ ನಿನ್ನ ರೂಪಗಳು ಪ್ರಕಟ ಆಗಿವೆ, ಆ ರೂಪಗಳು ನಿನಗರ್ಪಿತ ಅಂತ ಭಗವಂತನಿಗೆ ಆ ಸುಷುಪ್ತಿಯಲ್ಲಿ ನೀನು ಕೊಟ್ಟ ಸುಖ ನಿನಗರ್ಪಿತ ಹರಿಯೇ ಅಂತ ಈ ಮೂರು ಅವಸ್ಥೆಗಳ ಚಿಂತನೆ ನಮ್ಮ ಮೋಹಾವಸ್ಥ ಉಭಯಾವಸ್ಥ ಸೇರಿಕೊಂಡು ಇನ್ನ ಸುಷುಪ್ತಿ ಕಾಲದಲ್ಲಿ ಏನು ನಮಗೆ ಸ್ವರೂಪದ ಸುಖ ಚೂರು ತೋರುತ್ತಾರೆ. ಅಂದ್ರೆ ಸ್ವರೂಪ ಆವಿರ್ಭಾವ ಚೂರಾಗುತ್ತೆ, ಅದು ಮೋಕ್ಷ ಯೋಗ್ಯರಾದ ಜೀವರಾಶಿಗಳಿಗೆ ಮಾತ್ರ. ಆ ಸ್ವರೂಪ ಆವಿರ್ಭಾವವೇ ದೇವರಿಗೆ ಸುವರ್ಣ ಪುಷ್ಪ ಅಂತ ಸುಲಭ ಪೂಜಾ ಪ್ರಕರಣದಲ್ಲಿ ಕೊಟ್ಟಿದ್ದಾರೆ. ಇನ್ನ ಹೃದಯ ಚ ಬ್ರಹ್ಮನಾಡಿ ವರ್ತತೆ, ಹೃದಯದಲ್ಲಿ ಬ್ರಹ್ಮನಾಡಿ ಇದೆ. ತಸ್ಯಾಂ ಕಮಲಮಸ್ತಿ, ಅಲ್ಲಿ ಕಮಲವಿದೆ. ಕಮಲ ಕರ್ಣಿಕಾ ಮೂಲೆ ಚ ಜೀವಸ್ಯ ಸರ್ವದಾ ಅವಸ್ಥಾನಂ. ಕಮಲದ ಕರ್ಣಿಕೆಯ ಮೂಲದಲ್ಲಿ, ಮೂಲೇಶನ ಪಾದ ಮೂಲದಲ್ಲಿಪ್ಪ ಪವನನ ಪಾದ ಮೂಲದಲ್ಲಿ ಜೀವ ಇರ್ತಾನೆ. ತತ್ರಸ್ಥ ಅಂಗುಷ್ಠಾಗ್ರ ಪ್ರಮಾಣಕಃ ಮೂಲೇಶಸ್ತು ಸರ್ವದಾ ಜೀವಾನಾಂ ಆಧಾರ. ಅಂಗುಷ್ಠ ಪ್ರಮಾಣಕನಾದವ ಅಗ್ರೇಶ, ಅಂಗುಷ್ಠಾಗ್ರ ಪ್ರಮಾಣಕನಾದವ ಮೂಲೇಶ, ಚೋಟುದ್ದ ಪ್ರಮಾಣ ಪ್ರಾದೇಶ. ಈ ಮೂಲೇಶ ಅಂಗುಷ್ಠಾಗ್ರ ಪ್ರಮಾಣಕನಾದ ಮೂಲೇಶನೇ ಜೀವನಿಗೆ ಸರ್ವದಾ ಆಧಾರ, ಆತನ ಪಾದದಲ್ಲೇ ಇರ್ತಾನೆ. ಆದರೆ ಸುಷುಪ್ತೌತು ಕರ್ಣಿಕಾ ಮೂಲಂ ವಿಹಾಯ ಅಗ್ರಂ ಗಚ್ಚತಿ. ಜೀವ ಸುಷುಪ್ತಿ ಕಾಲಕ್ಕೆ ಮಾತ್ರ ಕರ್ಣಿಕಾ ಮೂಲವನ್ನು ಬಿಟ್ಟು ಅಗ್ರಕ್ಕೆ ಹೋಗ್ತಾನೆ. ಹೇಗೆ? ಮೂಲೇಶನ ಸಹಿತವಾಗಿ. ಮೂಲೇಶ ಜೀವನನ್ನ ಸುಷುಪ್ತಿಯಲ್ಲಿ ಅಂತ ಹೇಳ್ತಾರೆ. ಕೇಸರದಲ್ಲಿ ಬರೆ ಸುಷುಪ್ತಿ, ಕೇಸರ ಕೊದಕೆ ಸುಷುಪ್ತಿ ಅಂತ ಕೇಸರಕ್ಕೆ ಬರುತ್ತಾನೆ. ತತ್ರಸ್ಥ ಅಗ್ರೇಶಸ್ತು ತದಾನೀಮೇವ ಆಧಾರ. ಮೂಲೇಶ ಸರ್ವದಾ ಆಧಾರ, ಅಗ್ರೇಶ ಸುಷುಪ್ತಿ ಕಾಲಕ್ಕೆ ಮಾತ್ರ ಜೀವನಿಗೆ ಆಧಾರವಾಗಿರ್ತಾನೆ. ಇಯಾಂಸ್ತು ವಿಶೇಷ. ಏನಿದೆ ವಿಶೇಷ ಅಂದ್ರೆ, ಜಾಗ್ರದವಸ್ಥಾಯಾಂ ಜೀವಸ್ಯ ಹೃದಯಸ್ಥತ್ವೇಪಿ. ಎಚ್ಚರ ಕಾಲದಲ್ಲಿ ಜೀವ ಹೃದಯದಲ್ಲಿದ್ದರೂ ಕೂಡ, ಎಚ್ಚರ ಕಾಲದಲ್ಲಿ ಜೀವ ಹೃದಯದಲ್ಲೇ ಇದ್ರೂ ಕೂಡ, ಚಕ್ಷುರಾದೌ ಪ್ರಕಾಶತಃ ವಿಶೇಷ ಸನ್ನಿಧಾನ. ಜೀವನಿಗೆ ಈ ಕಣ್ಣು ಮೊದಲಾದ ಇಂದ್ರಿಯಗಳಲ್ಲಿ ಜೀವ ಹೇಗಿರ್ತಾನೆ? ಇಲ್ಲಿದ್ದವ ಅಂದ್ರೆ ಪ್ರಕಾಶತಃ ಸನ್ನಿಧಾನ. ಇದಾನೆಂದು ಈಗ ಸುಷುಪ್ತಿ ಕಾಲದಲ್ಲಿ ಹೇಗಿರ್ತಾನೆ ಅಂದ್ರೆ, ಸರ್ವ ಪ್ರಕಾಶ ಉಪಸಂಹಾರೇಣ, ಜೀವನ ಎಲ್ಲಾ ಪ್ರಕಾಶವೂ ತಿರುಗಿ ಜೀವನಲ್ಲೇ ಸೇರಿಕೊಂಡ ಮೇಲೆ ಅತ್ರ ಅವಸ್ಥಾನ ಅಗ್ರೇಶನತ್ರ ಇರ್ತಾನೆ. ಅರ್ಥ ಆಯ್ತು? ಮೂಲೇಶನ ಪಾದ ಮೂಲದಲ್ಲಿ ಕರ್ಣಿಕೆಯಲ್ಲಿ ಜೀವ ಇರುವಾಗ ಸರ್ವದಾ ಎಲ್ಲಾ ಕಡೆ ಪ್ರಕಾಶ ವ್ಯಾಪಿಸಿರುತ್ತೆ. ಅಗ್ರೇಶನತ್ರ ಜೀವ ಬಂದಾಗ ಪ್ರಕಾಶವೆಲ್ಲ ಜೀವನಲ್ಲಿ ಮುದುರಿಕೊಂಡು ಹೋಗಿರುತ್ತೆ. ತತಃ ಪ್ರಾಜ್ಞ ಅಪರನಾಮಕಸ್ಯ ಅಗ್ರೇಶಸ್ಯ ಅತ್ಯಂತಂ ಸಮೀಪೇ ಸ್ಥಿತಃ ಜೀವಃ ತೇಜಸಿ ಅಂತರ್ಗತೋ ಭವತಿ. ಆವಾಗ ಈ ಅಗ್ರೇಶ ಇರ್ತಾನಲ್ಲ, ಅಗ್ರೇಶನ ತೇಜಸ್ಸಿರುತ್ತೆ, ಸುತ್ತು ತೇಜಸ್ಸು. ಆ ತೇಜಸ್ಸಿನ ಒಳಗೆ ಜೀವ ಹೋಗಿಬಿಡುತ್ತಾನೆ. ಎಷ್ಟು ಅಂದ್ರೆ, ದೇವರಿಗೆ ಅತ್ಯಂತ ಸಮೀಪ, ಬಹಳ ಸಮೀಪಕ್ಕೆ ಜೀವ ಹೋಗಿಬಿಡುತ್ತಾನೆ. ತೇನಚ ಭಗವತ್ ಸನ್ನಿಧಾನ ವಿಶೇಷೇಣ ಜೀವಸ್ಯ ಸ್ವರೂಪ ಸುಖಂ ಅಭಿವ್ಯಜ್ಯತೆ. ಅವಾಗ ಜೀವನ ಸ್ವರೂಪ ಸುಖ ಪ್ರಕಟ ಆಗುತ್ತೆ ದೇವರ ಸನ್ನಿಧಾನ ವಿಶೇಷದಿಂದ. ಅಂಥ ತಾದೃಶಂ ಸುಖಂ ಅನುಭವಂಸ್ತು ಜೀವ. ಅಂಥ ಸುಖವನ್ನ ಅನುಭವಿಸ್ತಾ ಜೀವ ಏನಾಗ್ತಾನೆ ಅಂದರೆ, ಜಾಗ್ರದಾದಿ ಅವಸ್ಥಾಕಾಲೀನಂ ಶ್ರಮಚಿಂತಾಧಿಕಂ ವಿಸ್ಮೃತ್ಯ. ಎಚ್ಚರ ಕಾಲದಲ್ಲೂ ಸ್ವಪ್ನದಲ್ಲೂ ಕೂಡ ಚಿಂತ ಮೊದಲಾದ್ದೆಲ್ಲ ಬಂದಿರುತ್ತೆ, ಅವೆಲ್ಲ ಮರೆತು ಹೋಗಿ ಕೇವಲ ಆನಂದ ನಿರ್ಭರ ಮುಕ್ತವತ್ ಅವತಿಷ್ಠತೆ, ಕೇವಲ ಆನಂದ ಭರಿತನಾಗಿ ಮುಕ್ತನಂತೆ ಎದ್ದುಬಿಡುತ್ತಾನೆ. ತದಾ ಸ್ವಾತ್ಮಾನಂ, ಅವಾಗ ಅವನಿಗೆ ಅವನ ಎಚ್ಚರ ಇರಲ್ಲ, ಕಾಲಂ ಕಾಲದ ಎಚ್ಚರ ಇರಲ್ಲ, ಅಜ್ಞಾನಂ ಅಜ್ಞಾನದ ಎಚ್ಚರವೂ ಇರಲ್ಲ. ಸುಪ್ತ್ಯವಸ್ಥಾಂ ಸುಖಂ ಚ, ಸುಪ್ತಿ ಅವಸ್ಥಾ ಅಂದರೆ ನಾನು ಸುಷುಪ್ತಿಯಲ್ಲಿ ಇದ್ದೇನೆ ಅಂತಾಗಲಿ ಸುಖವಾಗಲಿ ಪಟ್ಟ ಸುಖ ಆಗಲಿ ಆಗ ಅನುಭವಕ್ಕಿರಲ್ಲ. ಏತತ್ ನ ಜಾನಾತಿ, ಇದವನಿಗೆ ಗೊತ್ತಾಗಲ್ಲ. ಸೇಯಂ ಸುಪ್ತಿ ಅವಸ್ಥಾ ಇತ್ಯುಚ್ಯತೆ, ಇದನ್ನ ಸುಪ್ತಿ ಅವಸ್ಥಾ ಅಂದರೆ ಸುಷುಪ್ತ್ಯವಸ್ಥಾ ಅಂತ ಕರೀತಾರೆ. ಹಾ, ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ, ವಾಯುದೇವರ ವಿಶೇಷ ಚಿಂತನೆಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಸುಷುಪ್ತಿ ಕಾಲದಲ್ಲಿ ಪ್ರಾಣಾದಿ ಪಂಚರೂಪಿ ವಾಯುರೇವ ಶರೀರ ಧಾರಣಂ ಕರೋತಿ. ಸುಷುಪ್ತಿ ಕಾಲದಲ್ಲಿ ಈ ಶರೀರ, ಎಲ್ಲ ಕಾಲದಲ್ಲೂ ಅವರೇ, ವಿಶೇಷವಾಗಿ ಸುಷುಪ್ತಿ ಕಾಲದಲ್ಲಿ ವಾಯುದೇವರೇ ವಿಶೇಷವಾಗಿ ಶರೀರ ಧಾರಣೆ ಮಾಡುತ್ತಾರೆ. ತತ್ರ ಏವಂ ಭಾವನೀಯಂ, ಸುಷುಪ್ತಿ ಕಾಲದಲ್ಲಿ ನಮ್ಮ ಶರೀರದಲ್ಲಿ ಹೀಗೆ ಚಿಂತನೆ ಮಾಡಬೇಕು. ಏನಂತ, ಹೊರಗಿನ ಸಾಮಾನ್ಯ ಯಜ್ಞ, ಆ ಯಜ್ಞಕ್ಕೂ ಸುಷುಪ್ತಿ ಕಾಲಕ್ಕೂ ಹೋಲಿಕೆ ಕೊಡ್ತಾ ಇದ್ದಾರೆ. ಪ್ರಸಿದ್ಧವಾದ ಯಜ್ಞದಲ್ಲಿ ಮೂರು ಅಗ್ನಿಗಳಿವೆ. ಯಾವುದು ಅಂದರೆ ಪ್ರಸಿದ್ಧ ಯಜ್ಞ ತ್ರಯ ಅಗ್ನೇಯ, ಗರ್ಭಪತ್ಯ ಆಹವನೀಯ ದಕ್ಷಿಣಾಗ್ನೇಯ, ಇದು ಆಹವನೀಯಾಗ್ನಿ ದಕ್ಷಿಣೀಯ ದಕ್ಷಿಣಾಗ್ನಿ ಗರ್ಭಪತ್ಯಾಗ್ನಿ ಅಂತ. ತಥಾ ಹಾಗೆ ನಾಲ್ಕು ಜನ ಇದ್ದಾರೆ. ಯಾರ್ಯಾರು? ಅಧ್ವರ್ಯು, ಇಡೀ ಯಜ್ಞವನ್ನು ನೋಡಿಕೊಳ್ಳುವ ಅಧ್ವರ್ಯು, ಉದ್ಗಾತ, ಋಕ್ಕುಗಳನ್ನ ಸಾಮಗಾನ ಮಾಡುವಂಥ ಪುರೋಹಿತ, ಯಜಮಾನ ಯಜಮಾನ, ಆಹುತಿ ತತ್ಫಲಂ, ಆಹುತಿ ಆಹುತಿಯ ಫಲ, ಪುರೋನುವಾಕ, ಯಾಜ್ಯ ಶಸ್ಯಾಚ ಋಕ್ ಇತ್ಯೇತಾನಿ ಸಂತಿ. ಅಂದರೆ ಅಧ್ವರ್ಯು, ಉದ್ಗಾತ, ಹೋತೃ, ಬ್ರಹ್ಮ ಅಂತ ನಾಲ್ಕು ಜನ ಇದ್ದಾರೆ. ಹಾಗೆ ಪುರೋನುವಾಕ, ಅನುವಾಕಗಳು ಅಂದರೆ ಮಂತ್ರದ ವಿಶೇಷ ಭಾಗ. ಹಾಗೆ ಯಾಜ್ಯ ಶಸ್ಯ ಅಂತ ಮಂತ್ರದ ಭಾಗ, ಅಂದರೆ ಸಾಮಗಾನ ಮಾಡುವುದು ಶಸ್ತ್ರಮಂತ್ರ. ಇನ್ನು ಹೇಳ್ತಾ ಇದ್ದಾರೆ, ತಾನ್ಯೇತಾನಿ ಅತ್ರಾಪಿ ಅನುಸಂಧೇಯಾನಿ, ಅವನ್ನ ಇಲ್ಲೂ ಅನುಸಂಧಾನ ನಾವು ಮಾಡಲೇಬೇಕಾಗುತ್ತೆ. ಹೇಗೆ? ತತ್ರ ಗಾರ್ಹಪತ್ಯೋ ಅಗ್ನಿರ್ಹಿ ಪಶ್ಚಿಮ ಭಾಗೇ ಅಸ್ತಿ. ಸಾಮಾನ್ಯವಾಗಿ ಯಜ್ಞಕುಂಡಗಳು ಹಾಕಿದರೆ ಅಂದರೆ ಇದು ಪೂರ್ವ ದಿಕ್ಕಾದರೆ, ಯಜಮಾನ ಪುರೋಹಿತ ಕೂಡುವುದು ಎದುರು ಪೂರ್ವ ದಿಕ್ಕಾದರೆ, ಪೂರ್ವ ದಿಕ್ಕಿನಲ್ಲಿ ಮುಂಭಾಗದಲ್ಲಿರುವ ಅಗ್ನಿ ಬೇರೆ, ಪಶ್ಚಿಮ ಭಾಗ ಅಂದರೆ ಹಿಂಭಾಗದ ಅಗ್ನಿ, ಮುಂಭಾಗದ ಅಗ್ನಿ ಹಿಂಭಾಗದ ಅಗ್ನಿ, ಹಿಂಭಾಗದ ಅಗ್ನಿಯನ್ನ ಪಶ್ಚಿಮ ಅಗ್ನಿ ಅಂತಾರೆ, ಅದನ್ನ ಗಾರ್ಹಪತ್ಯಾಗ್ನಿ ಅಂತ. ಗಾರ್ಹಪತ್ಯಾಗ್ನಿ ಅಂತ ಯಾಕೆ ಹೆಸರು ಅಂದರೆ ಗೃಹ ಮನೆ, ಅದಕ್ಕೆ ಪತಿ ಗೃಹಪತಿ ಯಜಮಾನ, ಗೃಹಪತಿಗೆ ಸಂಬಂಧಪಟ್ಟ ಅಗ್ನಿ ಗಾರ್ಹಪತ್ಯಾಗ್ನಿ. ಅಂಥ ಗಾರ್ಹಪತ್ಯಾಗ್ನಿ ಎಲ್ಲಿರುತ್ತೆ? ಪಶ್ಚಿಮ ದಿಕ್ಕಿನಲ್ಲಿ ಇಡುತ್ತಾರೆ. ಇಲ್ಲೂ ಕೂಡ ಈ ಶರೀರದಲ್ಲಿ ವಿಶೇಷವಾಗಿ ಹೇಳುತ್ತಾ ಇದ್ದಾರೆ, ಆಹವನೀಯೋಹಿ ಅತ್ರ ಅಪಾನಸ್ಯಾಪಿ ಪಶ್ಚಾದ್ಭಾಗೇ ಸ್ಥಿತತ್ವಾತ್ ಸಏವ ಗಾರ್ಹಪತ್ಯ. ನಮ್ಮ ಶರೀರದಲ್ಲೂ ಕೂಡ ಇದು ಪೂರ್ವ, ಕೆಳಗಿನ ಭಾಗ ಪಶ್ಚಿಮ, ಇಲ್ಲಿ ಗಾರ್ಹಪತ್ಯಾಗ್ನಿ ಕೆಳಗಿರುತ್ತೆ ಕೆಳಗಿರುತ್ತೆ. ಆದ್ದರಿಂದ ಆಹವನೀಯ ಗಾರ್ಹಪತ್ಯ, ಗಾರ್ಹಪತ್ಯ ಕಳಾಗ ದಕ್ಷಿಣಾಗ್ನಿ ಅಂತ ನೋಡಿ. ಮಧ್ಯೆ ಗಾರ್ಹಪತ್ಯ, ಮೇಲೆ ಆಹವನೀಯ, ಕಳಗ ದಕ್ಷಿಣಾಗ್ನಿ ಅಂತ. ಇದರಲ್ಲಿ ಸಾಮಾನ್ಯ ಏನು ಮಾಡುತ್ತಾರೆ, ಮನೆಯಿಂದ ತಂದ ಅಗ್ನಿ ಗಾರ್ಹಪತ್ಯಾಗ್ನಿ, ಅದರಿಂದ ಒಂದು ಭಾಗ ತೆಗೆದು ಇನ್ನೊಂದು ಕುಂಡದಲ್ಲಿ ಆಹವನೀಯಾಗ್ನಿ ಅಂತ ಅದನ್ನು ಪ್ರತಿಷ್ಠಾ ಮಾಡುತ್ತಾರೆ, ಅದನ್ನು ಹೇಳ್ತಾ ಇದ್ದಾರೆ. ತತ್ರ ಗಾರ್ಹಪತ್ಯೋ ಅಗ್ನಿರ್ಹಿ ಪಶ್ಚಿಮ ಭಾಗೇ ಅಸ್ತಿ, ಪಶ್ಚಿಮ ಭಾಗದಲ್ಲಿ ಗಾರ್ಹಪತ್ಯಾಗ್ನಿ ಇದೆ. ಅತ್ರ ಅಪಾನಸ್ಯಾಪಿ ಪಶ್ಚಾದ್ಭಾಗೇ ಸ್ಥಿತತ್ವಾತ್, ಅಪಾನನೂ ಕೂಡ ಪಶ್ಚಿಮ ಭಾಗದಲ್ಲಿರುವುದರಿಂದ ಸಯೇವ ಗಾರ್ಹಪತ್ಯ, ನಮ್ಮ ಶರೀರದಲ್ಲಿ ಅಪಾನ ಅಪಾನವಾಯು ಕಳಭಾಗದಲ್ಲಿದ್ದಾನಾದ್ದರಿಂದ ಅವನೇ ಗಾರ್ಹಪತ್ಯ. ಆಹ್ವನೀಯೋ ಹಿ ಗಾರ್ಹಪತ್ಯ ಅತಿಪ್ರಣೀಯತೆ, ಆಹ್ವನೀಯ ಅಗ್ನಿ ಗಾರ್ಹಪತ್ಯಾಗ್ನಿಯಿಂದ ತೆಗೆದುಕೊಂಡು ಹೋಗ್ತಾರೆ. ಪ್ರಾಣೋಪಿ ಅಪಾನಾತ್ ಪ್ರಣೀಯತೆ ಊರ್ಧ್ವಂ ನೀಯತೆ, ಅಪಾನನಿಂದಾಗಿ ಪ್ರಾಣ ಮೇಲಕ್ಕೆ ಬರ್ತಾ ಇರುತ್ತಾನೆ. ಆದ್ದರಿಂದ ವಿಶೇಷವಾಗಿ ಪ್ರಾಣನೇ ಆಹವನೀಯಾಗ್ನಿ. ಇನ್ನ ದಕ್ಷಿಣಾಗ್ನಿಶ್ಚ ಚರ್ವಾದಿ ಹೋಮ ಸಾಧನಂ ಭವತಿ, ದಕ್ಷಿಣಾಗ್ನಿ ಏನು ಮಾಡುತ್ತಾರೆ, ಚರು ಮೊದಲಾದ ಹೋಮವನ್ನು ಮಾಡುತ್ತಾರೆ, ಅದಕ್ಕೆ ಸಾಧನ ಆಗುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ, ವ್ಯಾನೋಪಿ ಶರೀರಾಂತಸ್ಥಿತ ಸರ್ವನಾಡೀಷು ಚರ್ವಾದಿ ಹೋಮ ಸಾಧನಂ ಭವತಿ, ನಮ್ಮ ಶರೀರದಲ್ಲಿ ಎಲ್ಲಾ ನಾಡಿಗಳಲ್ಲಿದ್ದುಕೊಂಡು ವ್ಯಾನ ನಾಮಕ ವಾಯುದೇವರು. ಇಲ್ಲಿ ಏನಾಯಿತು, ಕಳಗೆ ಅಪಾನ ಗಾರ್ಹಪತ್ಯಾಗ್ನಿ, ಮೇಲೆ ಅದರಿಂದ ಬಂದದ್ದು ಪ್ರಾಣ ಆಹವನೀಯಾಗ್ನಿ, ಇನ್ನ ದಕ್ಷಿಣಾಗ್ನಿ ಚರು ಮೊದಲಾದ ಹೋಮಕ್ಕೆ ನಮ್ಮಲ್ಲಿರುವ ವ್ಯಾನನೇ ದಕ್ಷಿಣಾಗ್ನಿ, ಎಲ್ಲಾ ನಾಡಿಗಳಲ್ಲಿದ್ದುಕೊಂಡು ಅನ್ನ ಪಚನ ಮಾಡಿಸಿ ಅದನ್ನ ಎಲ್ಲಾ ಕಡೆ ಸೇರಿಸ್ತಾರೆ. ಇನ್ನ ವ್ಯಾನೋಪಿ ಶರೀರಾಂತಸ್ಥಿತ ಸರ್ವನಾಡೀಷು ಸಂಚರಣಾತ್ ಹೋಮ ಸಾಧನಮಿತಿ ದಕ್ಷಿಣಾಗ್ನಿ, ಈ ವ್ಯಾನನೇ ದಕ್ಷಿಣಾಗ್ನಿ. ಹ, ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅಧ್ವರ್ಯು ತತ್ತತ್ಕಾಲ ಕೃತ ಹವಿಷಿ ಭಾಗಾನ್ ವಿಭಜ್ಯ ತದೌಚಿತ್ಯೇನ ದೇವತಾ ಸುನಯತಿ. ಅಧ್ವರ್ಯು ಅಂದೋರು ಯಾರು ಅಂದರೆ, ಆಯಾ ಕಾಲಕ್ಕೆ ಯಜ್ಞ ಭಾಗಗಳನ್ನು ವಿಭಾಗ ಮಾಡಿ ಇದು ಇಂಥ ದೇವತೆಗಳಿಗೆ, ಇದು ಇಂಥ ದೇವತೆಗಳಿಗೆ ಅಂತ ಹೇಳುತ್ತಾ ವಿಶೇಷವಾಗಿ ಅದನ್ನ ಯಾವ ಯಾವ ಕಾಲದಲ್ಲಿ ದೇವತೆಗಳಿಗೆ ಆಹುತಿ ಕೊಡಬೇಕೋ ಅದು ತಂದು ಕೊಡತಾ ಇರುತ್ತಾನೆ. ಯಾರು ಅಧ್ವರ್ಯು. ನಮ್ಮಲ್ಲಿ ಇನ್ನು ಉಳಿದದ್ದು ಯಾವುದು, ಪ್ರಾಣ ಅಪಾನ ಪ್ರಾಣ ವ್ಯಾನ ಆಯಿತು. ಇನ್ನು ಯಾರು ಸಮಾನ ಹೇಳ್ತಾ ಇದ್ದಾರೆ, ಸಮಾನೋಪಿ ಉಚ್ಛ್ವಾಸ ನಿಶ್ವಾಸ ರೂಪ ಆಹುತಿ ಸಮಂ ನಯತೀತಿ ಅಧ್ವರ್ಯು. ಉಚ್ಛ್ವಾಸ ನಿಶ್ವಾಸಗಳನ್ನ ಸಮಾನವಾಗಿ ತಗೊಂಡು ಹೋಗ್ತಾರಾದ್ದರಿಂದ ಇವರಿಗೆ ಅಧ್ವರ್ಯು ಅಂತ ಹೆಸರು. ಇನ್ನ ನೋಡಿ ಚೆನ್ನಾಗಿ ಹೇಳ್ತಾರೆ, ಉದ್ಗಾತ ಒಳ್ಳೆ ವೇದ ಗಾನವನ್ನ ಮಾಡತಕ್ಕಂಥ, ಆಗ ಏನೇನು ವಿಶೇಷವಾದ ಆಹುತಿಗಳನ್ನ ಕೊಡುತ್ತಾರೆ ಆ ವೇದದ ಗಾನವನ್ನ ಮಾಡತಕ್ಕಂಥ ಉದ್ಗಾತ, ಉದ್ಗಾನೇನ ಯಜಮಾನಸ್ಯ ಇಷ್ಟ ಪ್ರಾಪಕ. ಉದ್ಗಾತೃ ಚೆನ್ನಾಗಿ ಗಾನ ಮಾಡುತ್ತಾ ಯಜಮಾನನಿಗೆ ಇಷ್ಟ ಏನು ಬೇಕೋ ಅದನ್ನ ಬರುವಂತೆ ಮಾಡುತ್ತಾರೆ. ಇಲ್ಲಿ ಉದ್ಗಾನ ಯಾರು ಮಾಡುವುದು ಅಂದ್ರೆ, ಉದಾನಸ್ತು ಅಪಾನ ಪ್ರಾಣ ವ್ಯಾನ ಸಮಾನ ಆಯಿತು. ಸಮಾನ ಎಲ್ಲಿದ್ದಾನೆ, ಉಚ್ಛ್ವಾಸ ನಿಶ್ವಾಸಗಳಲ್ಲಿ. ಇನ್ನು ಉಳದದ್ದು ಉದಾನ, ಹೌದಾ, ಆ ಉದಾನ ಉದಾನಸ್ತು ನಿರಂತರಂ ಜೀವರೂಪಂ ಯಜಮಾನಂ. ಉದಾನನಾಮಕ ವಾಯು ನಿರಂತರ ಜೀವಿ ಎಂಬ ಯಜಮಾನನನ್ನ ಸುಷುಮ್ನಾಸ್ಥಿತಂ, ಸುಷುಮ್ನಾಡಿರತಕ್ಕಂಥ ಜೀವನನ್ನ ಭಗವಂತಂ ಪ್ರಾಪಯತಿ, ಆ ಸುಷುಪ್ತಿ ಕಾಲದಲ್ಲಿ ಭಗವಂತನ ಹತ್ತಿರ ಕರ್ಕೊಂಡು ಹೋಗ್ತಾರಾದ್ದರಿಂದ ಉದ್ಗಾತ. ಶರೀರದಲ್ಲಿ ಕಳಭಾಗದಲ್ಲಿರುವಂತಹ ಅಪಾನ ವಾಯುವೇ ಗಾರ್ಹಪತ್ಯಾಗ್ನಿ, ಮೇಲ್ಭಾಗದಲ್ಲಿರುವಂಥ ಪ್ರಾಣನೇ ಆಹ್ವನಿಯಾಗ್ನಿ, ಇನ್ನ ಆಹ್ವನಿಯಾಗ್ನಿ ದಕ್ಷಿಣಿಯಾಗ್ನಿ ಯಾರು, ವ್ಯಾನನೇ ದಕ್ಷಿಣಾಗ್ನಿ. ಎಲ್ಲ ನಾಡಿಗಳಲ್ಲಿದ್ದುಕೊಂಡು ಚರುವಾದಿಗಳನ್ನು ಅನ್ನ ಮೊದಲಾದನ್ನು ಜೀರ್ಣ ಮಾಡಿಸ್ತಾರೆ, ಹೌದಾ? ನಂತರ ಸಮಾನ, ಸಮಾನ ಏನಾಗಿದ್ದಾನೆ, ಅಧ್ವರಿಯು. ಎಲ್ಲ ರೀತಿಯಾಗಿ ಸಮಾನವಾಗಿ ಆಹುತಿಗಳನ್ನು ತಗೊಂಡು ಹೋಗ್ತಾರೆ. ಇನ್ನು ವಿಶೇಷವಾಗಿ ಉದಾನ, ನಿರಂತರ ಜೀವರೂಪಿ ಯಜಮಾನನನ್ನ ಸುಷುಮ್ನಾಡಿಯ ಮೂಲಕ ದೇವರನ್ನ ಹೊಂದಿಸ್ತಾರೆ. ಆದ್ದರಿಂದ ಇವರಿಗೆ ಉದ್ಗಾತೃ, ಉದ್ಗಾನ ಮಾಡುತ್ತಾರದ್ದರಿಂದ. ಇನ್ನು ಹೇಳ್ತಾರೆ, ಇನ್ನ ಅನುವಾಕ ಯಾಜ್ಯ ಶಸ್ಯ ಅಂತ ಮೂರು ಯಜ್ಞ ಭಾಗಗಳು. ಅದು ಯಾವುದು? ಪ್ರಾಣ ಏವ ಪುರೋ ಅನುವಾಕ, ಮೊದಲು ಹೇಳುವ ವೇದದ ಭಾಗ ಪ್ರಾಣ. ಅಪಾನ ಏವ ಯಾಜ್ಯ, ಅಪಾನನೇ ಯಾಗ ಮಾಡುವ ಕಾಲಕ್ಕೆ ಹೇಳತಕ್ಕಂಥ ಸೋಮಗಾನದ್ದು. ಇನ್ನ ವ್ಯಾನ ಏವ ಶಸ್ಯ, ಶಸ್ತ್ರಮಂತದ ಗಾನ ಮಾಡುವುದು ವ್ಯಾನನೇ. ಈ ರೀತಿ ಯಾರು ತಿಳ್ಕೊಳ್ತಾರೋ, ನಿತ್ಯ ನನ್ನ ಸುಷುಪ್ತಿ ಕಾಲದಲ್ಲಿ ಪಂಚಪ್ರಾಣರು ಈ ಥರ ಇದ್ದು ಅವರಂತರ್ಯಾಮಿ ಪಂಚಪ್ರಾಣ ರೂಪಿ ಶ್ರೀಹರಿ, ಪಂಚಪ್ರಾಣರ ಹೆಸರಿಟ್ಟುಕೊಂಡ ಹರಿ ಈ ಥರ ನನ್ನೊಳಗಿದ್ದುಕೊಂಡು ವಿಶೇಷವಾಗಿ ಮಾಡಿಸ್ತಾ ಇದ್ದಾನೆ ಅಂತ ಯಾರು ತಿಳಿಯುತ್ತಾರೋ, ಏವಂ ಯೋ ವೇದ, ಯಾರು ಹೀಗೆ ತಿಳಿಯುತ್ತಾರೋ, ತಸ್ಯ ನಿರಂತರಂ ಯಥಾದೃಶ ಯಜ್ಞಕರಣ ಫಲಂ ಭವತಿ. ಅಂದರೆ ನಿರಂತರ ಯಜ್ಞ ಮಾಡಿದ ಫಲ ವಿಶೇಷವಾಗಿ ಜೀವನಿಗೆ ಬರುತ್ತೆ. ಇನ್ನ ಏನು ಫಲ ಬರುತ್ತೆ ಹೇಳ್ತಾರೆ, ನಿರಂತರಂ ಶ್ರೀಹರಿಣ ಸಹವಾಸ ಫಲಂ ಚ ಭವತಿ ಅಂತ ಫಲಗಳು ನೋಡಿ. ಕನಸಲ್ಲೂ ನಾವು ಯೋಗ ಮಾಡಿಕೊಳ್ಳಿಕ್ಕಿಲ್ಲ, ನಿರಂತರ ಶ್ರೀಹರಿಯ ಸಹವಾಸ ಫಲ ಬರುತ್ತೆ ಈ ಚಿಂತನೆ ಮಾಡಿದ. ಅಲ್ಲೇ ಅಲ್ಲ, ಅದಿಲ್ಲೇ ಕೊಡ್ತಾರೆ, ಸದಾ ದೇವರ ಜೊತೆಗೆ ಇರ್ತೀವಂತೆ, ಮತ್ತೆ ಯಾಕ್ರಿ ಮಾಡಬಾರದು, ಚಿಂತನೆ ಮಾಡಬಹುದಲ್ಲ ಅಂತ ಹೇಳ್ತಾ ಇದ್ದಾರೆ. ತಥಾ ಏವಮಪಿ ಅನುಸಂಧೇಯಂ, ಹಾಗೆ ಪ್ರಾಣದೇವರದ್ದು ಇನ್ನೊಂದು ಚಿಂತನೆ ಮಾಡಿ ಅಂದರು. ಇದು ಯಾವುದು ಅಂದರೆ ಭಿಕ್ಷಾಟನ ಪ್ರಕರಣ, ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹೊರಗೆ ಇಷ್ಟು ಭಿಕ್ಷಾಟನ ಪ್ರಕರಣದ ತಾತ್ಪರ್ಯ, ದೇವರಿಗೆ ಅನ್ನವನ್ನು ಅರ್ಪಣೆ ಮಾಡಬೇಕು. ಯಾವ ಅನ್ನ? ಜೀವರಾಶಿಗಳು ಮಾಡಿದಂಥ ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳೇ ಭಗವಂತನಿಗೆ ಅನ್ನ. ಅರ್ಪಣೆ ಮಾಡೋದು ಯಾರು ಅಂದರೆ, ಹೊರಗಿರುವ ಸೂರ್ಯ, ಚಂದ್ರ, ವರುಣ, ಅಗ್ನಿ. ಇವರೆಲ್ಲಿಲ್ಲ, ಸೂರ್ಯ ಎಲ್ಲಾ ಕಡೆ ಇದ್ದಾನೆ, ಫಾರಿನ್ನಲ್ಲೂ ಬರುತ್ತಾರೆ ಇಲ್ಲೂ ಬರುತ್ತಾರೆ. ಎಲ್ಲಾ ಕಡೆ ಇರುವಂಥದ್ದು ಸೂರ್ಯ, ಚಂದ್ರ, ನೀರು, ಅಲ್ಲಲ್ಲಿರುವ ನೀರು, ಅಗ್ನಿ, ನಾನಾ ಕಡೆ ಅಗ್ನಿ ಉರಿತಾ ಇರುತ್ತಲ್ಲ, ಅಲ್ಲಲ್ಲಿ ದೇವತೆಗಳಿರ್ತಾರೆ. ಅಲ್ಲಲ್ಲಿ ಕುಂಟೆಗಳಲ್ಲಿ ನೀರಲ್ಲಿ ವರುಣದೇವರ ಶಿಷ್ಯರು, ಪ್ರಶಿಷ್ಯರು, ಸೇವಕರಲ್ಲಿರ್ತಾರೆ. ಅಲ್ಲಲ್ಲಿ ಉರಿಯುವ ಅಗ್ನಿಗಳಲ್ಲಿ ಅಗ್ನಿದೇವರ ಎಲ್ಲ ಸೇವಕರಿರ್ತಾರೆ. ಅವರೆಲ್ಲರೂ ಏನು ಮಾಡುತ್ತಾರೆ ಅಂದರೆ, ಈ ಪ್ರಪಂಚದಲ್ಲಿ ಯಾರು 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 ಏನೇನು ಕರ್ಮಗಳನ್ನು ಮಾಡುತ್ತಾ ಇದ್ದಾರೆ, ಬ್ಯಾಕ್ಟೀರಿಯಾ ಸಹಿತ ಪ್ರತಿಯೊಂದು ಪ್ರಾಣಿ ಮಾಡಿದ ಕರ್ಮಗಳನ್ನು ಸೆಳೆದು ತಾವು ವಿಶೇಷವಾಗಿ ಹೊರಗೆ ನಿಂತಿರುವ ವಾಯುದೇವರಿಗೆ ಆ ಕರ್ಮಗಳನ್ನರ್ಪಣೆ ಮಾಡತಾ, ಆ ಸೆಳೆದು ಅರ್ಪಣೆ ಮಾಡಿದ ತಮ್ಮ ಕರ್ಮ ಸಹಿತ ತಾವೂ ವಾಯುದೇವರಲ್ಲಿ ಲಯ ಆಗಿ ಬಿಡುತ್ತಾರೆ. ಹಾಗೆ ಜೀವರಾಶಿಗಳ ಒಳಗು, ಹೌದಾ, ಜೀವರಾಶಿಗಳ ಒಳಗು ನಾಲ್ಕು ಜನ ಇರ್ತಾರೆ, ಸೂರ್ಯ, ಚಂದ್ರ, ಕಣ್ಣಲ್ಲಿ ಸೂರ್ಯ, ಶ್ರೋತ್ರಾಭಿಮಾನಿ ಚಂದ್ರ, ವಾಗಭಿಮಾನಿ ಅಗ್ನಿ, ಮನೋಭಿಮಾನಿ ಕಾಮ ಅಂತ ನಾಲ್ಕು ಜನ. ಜೀವರು ಒಳಗೆ ಮಾಡಿರುವಂತಹ ಸಕಲ ಕರ್ಮಗಳನ್ನು ಸ್ವೀಕರಿಸಿ ಒಳಗಿರುವ ವಾಯುದೇವರಿಗೆ ಸಮರ್ಪಣೆ ಮಾಡಿಬಿಡ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ, ಹೊರಗೆ ನಾಲ್ಕು ದೇವತೆಗಳ ರೂಪ, ಒಳಗೆ ನಾಲ್ಕು ದೇವತೆಗಳು, ಪ್ರಾಣದೇವರ ಎರಡು ರೂಪಗಳು, ಇವೆಲ್ಲ ಸೇರಿಕೊಂಡು ಹತ್ತು ದಿಕ್ಕಿನಲ್ಲಿ ಹತ್ತು ರೂಪಗಳಾಯಿತು. ಇವರು ತಂದ ಅನ್ನ ಸಹಿತವಾಗಿ ಎಲ್ಲವನ್ನ ವಿರಾಟ್ ರೂಪಿ ಭಗವಂತನಿಗೆ ಅವರ ಅರ್ಪಣೆ ಮಾಡುತ್ತಾರೆ, ಲಯ ಆಗ್ತಾರೆ. ಭಗವಂತ ಎಲ್ಲವನ್ನೂ ತಾನು ಸ್ವೀಕಾರ ಮಾಡಿಬಿಡುತ್ತಾನೆ. ಇದು ದೇವರಿಗೆ ಅನ್ನ. ಈ ಚಿಂತನೆ ಯಾರು ಮಾಡುತ್ತಾರೋ, ಇಲ್ಲಿ ನಾಲ್ಕು ರೀತಿಯಾದ ಹೊರಗಿನ ದೇವತೆಗಳನ್ನ ಒಳಗಿನ ದೇವತೆಗಳನ್ನ ಸಂಹಾರ ಅಂದರೆ ತನ್ನಲ್ಲಿ ಲೀನ ಮಾಡಿಕೊಂಡದ್ದರಿಂದ ವಾಯುದೇವರಿಗೆ ಸಂವರ್ಗ ಅಂತ ಹೆಸರು. ಅಂಥ ವಾಯುದೇವರನ್ನೇ ತಾನು ತನ್ನ ಅಧೀನದಲ್ಲಿಟ್ಟುಕೊಂಡದ್ದರಿಂದ ದೇವರಿಗೆ ಸಂವರ್ಗ ಅಂತ ಹೆಸರು. ಈ ರೀತಿ ಯಾರು ತಿಳಿಯುತ್ತಾರೋ, ಏನು ಫಲ ಬರುತ್ತೆ? ಭೂಮಂಡಲದಲ್ಲಿರುವ ಸಕಲ ಪ್ರಾಣಿಗಳು ಮಾಡಿದ ಅವತ್ತು ಮಾಡಿದ ಎಲ್ಲಾ ಪುಣ್ಯ ಫಲ ಏನಿರುತ್ತೆ ಅದರಲ್ಲಿ ಚೂರು ಪುಣ್ಯ ನಮಗೆ ಬರುತ್ತೆ. ಒಬ್ಬೊಬ್ಬರು ಮಾಡಿದರಲ್ಲಿ ಚೂರು 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 ಪುಣ್ಯ ಬರುತ್ತೆ. ಎಷ್ಟು ಪುಣ್ಯ ಬರುತ್ತೋ ಅಲ್ವಾ ಪುಣ್ಯ. ಕರ್ಮ ಅಂದ್ರೆ ಎಲ್ಲ ತಗೊಳ್ತಾರೆ, ಎಲ್ಲ ತಗೊಂಡು ದೇವತೆಗಳು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ನಾವು ಮಾಡಿದ್ದಕ್ಕೆ ಪುಣ್ಯ ಮಾತ್ರ ಶೇರ್ ಕೊಡ್ತಾರೆ, ಪಾಪ ಕೊಡಲ್ಲ. ಸರಿ, ಅಂದರೆ ಇಡೀ ಇಂಡಿಯಾದಲ್ಲಿ ಎಷ್ಟು ಜನ ಇರ್ತಾರೆ? 120 ಕೋಟಿ. ಒಬ್ಬೊಬ್ಬರು ಒಂದು ರೂಪಾಯಿ ಕೊಟ್ಟರು ಸಾಕಲ್ಲ ದಿನಕ್ಕೆ, ದಿನಕ್ಕೊಂದು 120 ಕೋಟಿ ಬರುತ್ತೆ. ಅವ್ರು ಕೊಟ್ಟದ್ದು 1 ರೂಪಾಯಿ. ಆ ಥರ ಇಡೀ ಬ್ರಹ್ಮಾಂಡದೊಳಗಿರತಕ್ಕಂಥ ಭೂಮಂಡಲದಲ್ಲಿರತಕ್ಕಂಥ ಎಲ್ಲಾ ಪ್ರಾಣಿಗಳು ಮಾಡಿದ ಚೂರು ಚೂರು ಪುಣ್ಯ ನಮಗೆ ಬಂತು ಅಂದರೆ ಎಷ್ಟು ಪುಣ್ಯ ರಾಶಿ ಬರಬೇಕು? ಆ ಪುಣ್ಯ ರಾಶಿ ನಿತ್ಯವೂ ನಮಗೆ ಬಂದು ಬೀಳುತ್ತೆ ಈ ಚಿಂತನೆ ಮಾಡಿದರೆ. ಇನ್ನ ಮುಂದೆ ಹೇಳುತ್ತಾರೆ, ಅಧ್ಯಾತ್ಮಂಚ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಈ ಸಂವರ್ಗನಾಮಕ ವಾಯುದೇವರಿಗೆ ಇನ್ನೊಂದು ಹೆಸರಿದೆ. ಏನು? ದೂಹು. ತನ್ನ ಭಕ್ತರ ಸರ್ವ ದೋಷಗಳನ್ನ ದೂರ ಮಾಡುತ್ತಾರಾದ್ದರಿಂದ ಇವರಿಗೆ ದೂಹು. ಹಾಗೆ ತಾವು ಹೋಗತಾ ಬರತಾ ತಮ್ಮ ಸಂಬಂಧದಿಂದ ಎಲ್ಲರನ್ನೂ ಪವಿತ್ರ ಮಾಡುತ್ತಾರಾದ್ದರಿಂದ ಇವರಿಗೆ ಯಜ್ಞ ಅಂತ ಹೆಸರು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಈ ಚಿಂತನೆಗಳಿಂದ ವಿಶೇಷವಾಗಿ ಶೀಘ್ರವಾದ ಅಪರೋಕ್ಷ ಜ್ಞಾನ ಬರುತ್ತೆ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಈ ರೀತಿಯಲ್ಲಿ ಹೇಳಿ, ಏವಂ ಭಗವಾನ್ ಸ್ವಸ್ಮಿನ್ ಸುಪ್ತಸ್ಯ, ತನ್ನಲ್ಲೇ ಮಲಗಿದ ಈ ಜೀವನಿಗೆ ವಿಸ್ಮೃತ ಜಾಗ್ರದಾದ್ಯವಸ್ಥಾ ಜನಿತ ಸಮಸ್ತ ದುಃಖಸ್ಯ. ಆ ಜಾಗ್ರತ್ ಕಾಲದಲ್ಲಿ ಸ್ವಪ್ನ ಕಾಲದಲ್ಲಿ ಏನೇನು ದುಃಖಗಳು ಪಟ್ಟಿರ್ತಾನೆ ಅವೆಲ್ಲ ಮರೆತಿರ್ತಾನಲ್ಲ, ಪರಮಾನಂದಸ್ಯ ಜೀವಸ್ಯ, ಪುನಃ ಆನಂದಭರಿತನಾದ ಜೀವನಿಗೆ ಪುನಃ ಜಾಗರಂ ಪ್ರದಾತುಂ ತತ್ ಪ್ರಬೋಧಯತಿ. ಅವನಿಗೆ ಅವಾಪ್ತಯೇ ಮತ್ತು ದುಃಖಗಳು ಉಣಿಸಲಿಕ್ಕಾಗಿ, ಮತ್ತು ಉಣಿಸಲೇಬೇಕಲ್ಲ, ಕರ್ಮ ಕಳಿಬೇಕು, ಅದಕ್ಕೆ ಎಚ್ಚರ ಕೊಡಬೇಕು ಅಂತ ಎಚ್ಚರ ಕೊಡುತ್ತಾನೆ. ಅವಾಗ ಏನು ಮಾಡುತ್ತಾನೆ? ತತಃ ತೈಜಸ, ವಿಶ್ವ ತೈಜಸನಲ್ಲಿ ಲಯ, ತೈಜಸ ಪ್ರಾಜ್ಞನಲ್ಲಿ ಲಯ. ಅವಾಗ ಎಚ್ಚರ ಕೊಡಬೇಕಂದರೆ ತೈಜಸ ಪ್ರಾಜ್ಞಾತ ವಿಭಜ್ಯ, ಪ್ರಾಜ್ಞನಿಂದ ತೈಜಸ ಹೊರಗೆ ಬರುತ್ತಾನೆ, ಬಂದು ಪ್ರಾಣೇನ ಸಾಕಂ ಜೀವಮ ಆದಾಯ ಕಂಠಸ್ಥಾನಮಾಗತ್ಯ. ಅಂದರೆ ಪ್ರಾಜ್ಞನಿಂದ ಬಿಡುಗಡೆ ಆಗಿ ಪ್ರಾಣದೇವರಿಂದ ಕೂಡಿಕೊಂಡು ತೈಜಸ ಜೀವನನ್ನ ಹಿಡ್ಕೊಂಡು ಕಂಠಸ್ಥಾನಕ್ಕೆ ಬರ್ತಾರೆ. ಅಂದರೆ ಜೀವ ಇಲ್ಲೇ ಇರ್ತಾನೆ, ಇಲ್ಲಿದ್ದ ಜೀವನ ಪ್ರಕಾಶ ಕಂಠಸ್ಥಾನಕ್ಕೆ ತರುತ್ತಾರೆ. ನಂತರ ಪೂರ್ವವತ್ ಸ್ವಪ್ನಾನ್ ಪ್ರದರ್ಶಯಿತ್ವ, ಮತ್ತು ಸ್ವಪ್ನಗಳನ್ನು ತೋರಿಸಿ ಅವನನ್ನು ಎಚ್ಚರ ಕೊಡುತ್ತಾರೆ. ಆವಾಗ ವಿಶ್ವಂ ತೈಜಸಾತ್ ವಿಭಜ್ಯ, ವಿಶ್ವ ವಿಶ್ವ ತೈಜಸ್ಸನಿಂದ ವಿಶೇಷವಾಗಿ ವಿಭಾಗ ಹೊಂದಿ, ಸೂರ್ಯಾದಿಭಿ ಇಂದ್ರಿಯ ದೇವೈಸ್ಸಹ ತಥೋ ವಿಶ್ವ ತೈಜಸಾತ್ ವಿಭಜ್ಯ, ವಿಶ್ವನಾಮಕ ಭಗವಂತ ತೈಜಸ್ಸನಿಂದ ವಿಭಕ್ತನಾಗಿ ಸೂರ್ಯಾದಿ ಇಂದ್ರಿಯ ದೇವತೆಗಳಿಂದ ಕೂಡಿಕೊಂಡು ದಕ್ಷಿಣಾಕ್ಷಿಸ್ಥಾನಮಾಗತ್ಯ ಜೀವನ ಪ್ರಕಾಶವನ್ನು ಇಡೀ ಶರೀರದಲ್ಲಿ ವ್ಯಾಪಿಸುವಂತೆ ಮಾಡಿ ತಾನು ದಕ್ಷಿಣಾಕ್ಷಿಗೆ ಬಂದು ಪೂರ್ವವತ್ತು ಸರ್ವ ವ್ಯಾಪಾರಾನ್ ಕರೋತ್, ಮತ್ತು ಮೊದಲಿನಂತೆ ಎಲ್ಲಾ ವ್ಯಾಪಾರಗಳು ಅಲ್ಲಲ್ಲಿಟ್ಟ ಜೀವನ ಪ್ರಕಾಶದಲ್ಲಿ ತನ್ನ ರೂಪಗಳನ್ನು ಇಟ್ಟು ಎಲ್ಲ ವ್ಯಾಪಾರಗಳನ್ನು ಮಾಡಿಸ್ತಾ ಬರ್ತಾರೆ. ಜೀವ ಅಲ್ಲೇ ಇಷ್ಟೇ, ಸುಷುಪ್ತಿಯಲ್ಲಿ ಅಗ್ರಕ್ಕೆ ಬಂದ ಜೀವ ಎಚ್ಚರ ಕಾಲದಲ್ಲಿ ಮೂಲದಲ್ಲೇ ಇರ್ತಾನೆ, ಆದರೆ ಇವನ ಪ್ರಕಾಶ ಮಾತ್ರ ಕಂಠದವರೆಗೆ ವ್ಯಾಪಿಸುತ್ತೆ, ಅಲ್ಲಿಂದ ಪೂರ್ಣವಾಗಿ ವ್ಯಾಪಿಸುತ್ತೆ. ಸೂರ್ಯಾದ್ಯಾ ದೇವತಾ ಅಪಿ ಸರ್ವೇಂದ್ರಿಯೇಷು ಯಥಾಯಥಂ ಸ್ಥಿತ್ವ ಸ್ವಸ್ವ ವ್ಯಾಪಾರ ಕುರುವಂತಿ. ಪುನಃ ಎಲ್ಲಾ ದೇವತೆಗಳು ಆಯಾ ಇಂದ್ರಿಯಗಳಲ್ಲಿದ್ದುಕೊಂಡು ಎಲ್ಲ ತಮ್ಮ ತಮ್ಮ ವ್ಯಾಪಾರಗಳನ್ನು ಮಾಡುತ್ತಾರೆ. ತತಃ ಮತ್ತೂ ಸುಸ್ತಾಯ್ತಲ್ಲ, ಪುನಃಶಾಂತಸ್ಸ ಜೀವಸ್ಯ ಭಗವಾನ್ ಸ್ವಪ್ನದ್ವಾರ ಸುಷುಪ್ತಿಂ ಪ್ರಾಪಯಿತ್ವ ಪುನಃ ತಂ ಪ್ರಬೋಧಯತಿ, ಮತ್ತ ಸುಷುಪ್ತಿಯನ್ನು ಕೊಟ್ಟು ಸ್ವಪ್ನದ ಮೂಲಕ ಮತ್ತೂ ಎಬ್ಬಿಸ್ತಾನೆ. ಎಷ್ಟು ದಿವಸ ರೀ ಹೀಗೆ ಬೇಜಾರಾಗ್ತದೆ, ಕೇಳಲಿಕ್ಕೆ ಬೇಜಾರಾಗ್ತಾ ಇದೆ. ಪಾಪ ಎಷ್ಟು ಪೇಷನ್ಸ್ ಇಂದ ಮಾಡ್ತಾನೆ ಮಹಾನುಭಾವ. ಏವಂ ಪ್ರತಿದಿನಂ ಜಾಗ್ರದಾದ್ಯವಸ್ಥಾಸು, ನೋಡಿ ಜಾಗ್ರತ್ ಕಾಲ ಮೊದಲಾದ ಎಲ್ಲ ಕಾಲಗಳಲ್ಲಿ ಭಗವತ ಅನುಗ್ರಹೀತ ಜೀವ, ಭಗವಂತನಿಂದ ಅನುಗ್ರಹೀತನಾದಂಥ ಜೀವ, ತಸ್ಮಿನ್ ಭುಂಜತಿ ಸ್ವಯಂ ಭುಂಕ್ತೆ, ದೇವ ಉಂಡರೆ ತಾನು ಉಣುತ್ತಾನೆ, ತನ್ನ ರೂಪಗಳು ದೇವರು ತಗೊಂಡ್ರೆ ಇವನಿಗೆ ಊಟ ಬರುತ್ತೆ. ಇಲ್ಲಿ ಹೇಳ್ತಾರೆ ವಿಜಯದಾಸರು ಒಂದು ಸುಳಾದಿ ಮಾಡುತ್ತಾರೆ, ನೀ ನಡೆಸಿದರೆ ನಡೆವೆ, ನುಡಿಸಿದರೆ ನುಡಿವೆ, ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ತಸ್ಮಿನ್ ಶೃಣ್ವತಿ ಶೃಣೋತಿ, ದೇವರು ಕೇಳಿಸಿದರೆ ಕೇಳುತ್ತಾನೆ, ಪಶ್ಯತಿ ಪಶ್ಯತಿ ದೇವರು ನೋಡಿ ನೋಡಿಸಿದರೆ ನೋಡುತ್ತಾನೆ, ಜಿಘೃತಿ ಜಿಘೃತಿ ಒಂದು ವಿಶೇಷವಾಗಿ ಮೂಸಿ ನೋಡಿದರೆ ಇವನು ಮೂಸಿ ನೋಡುತ್ತಾನೆ, ರಸಯತಿ ರಸಯತಿ ದೇವ ರಸವನ್ನ ರುಚಿ ನೋಡಿದಿ ನೋಡಿಸಿದರೆ ರಸ ನೋಡುತ್ತಾನೆ, ಸ್ಪೃಶತಿ ಸ್ಪೃಶತಿ ದೇವರು ಸ್ಪರ್ಶ ಮಾಡಿ ಮಾಡಿಸಿದರೆ ಮಾಡುತ್ತಾನೆ. ಇನ್ನು ಹೇಳುತ್ತಾರೆ ವ್ಯಾಹರತಿ ವ್ಯಾಹರತಿ ಬಾಯಿಯಿಂದ, ಇದು ಪಂಚಜ್ಞಾನೇಂದ್ರಿಯ ಆಯಿತು, ಕರ್ಮೇಂದ್ರಿಯ ವಾಕು, ದೇವರು ಮಾತಾಡಿಸಿದರೆ ಮಾತಾಡುತ್ತಾನೆ, ಗೃಹಾತಿ ಗೃಹಾತಿ ಕೈಯಿಂದ ಹಿಡಿದರೆ ಹಿಡಿತಾನೆ, ಇಲ್ಲ ಬಿಟ್ಟು ಬಿಡುತ್ತಾನೆ. ಅದಕ್ಕೆ ಪಾತ್ರೆ ತರ್ತಾ ಇರ್ತಾರೆ ಇಕ್ಕಳದಿಂದ, ಬಿಸಿ ನೀರೋ ಸಾರೋ ತರ್ತಾ ಇರ್ತಾರೆ, ಹಟ್ ಅಂದು ಬಿದೋಗುತ್ತೆ, ಏ ಯಾಕೆ ಬಿಟ್ಟಿಯಾ, ನಾ ಹಿಡ್ಕೊಂಡೇ ಇದ್ದೆ. ಅದು ಇಲ್ಲ, ಅವನು ಹಿಡ್ದ ನಾವು ಹಿಡಿದು, ಅವನು ಬಿಟ್ಟದ್ದು ನಮ್ಗೆ ಗೊತ್ತಾಗಿಲ್ಲ, ಬಿದೇ ಹೋಗ್ತದೆ. ಹೇಳ್ತಾರೆ ವ್ಯಾಹರತಿ ವ್ಯಾಹರತಿ ಗೃಹಾತಿ ಗೃಹಾತಿ ಗಚ್ಚತಿ ಗಚ್ಚತಿ, ಅವ ನಡೆದು ನಡೆಸಿದರೆ ನಡೆಯುತ್ತಾನೆ. ಇನ್ನ ವಾಕ್ ಪಾಣಿ ಪಾದ ಇನ್ನೆರಡು ಉಳಿತಲ್ಲ, ವಾಯು ಉಪಸ್ಥ ವಿಸೃಜತಿ ವಿಸೃಜತಿ, ದೇವ ಮಲಮೂತ್ರ ಬಿಡಿಸಿದರೆ ಬಿಡುತ್ತಾನೆ, ಇಲ್ಲ ಹಾಗೆ ಬ್ಲಾಕ್. ಆನಂದಯತಿ ಆನಂದಯತಿ ದೇವ ಆನಂದ ಪಡಿಸಿದರೆ ಪಡುತ್ತಾನೆ, ಪ್ರಾಣಿತಿ ಪ್ರಾಣಿತಿ ಉಸಿರಾಡಿಸಿದರೆ ಆಡುತ್ತಾನೆ, ಜೀವತಿ ಜೀವತಿ ಹುಟ್ಟಿಸಿದರೆ ಬದುಕಿಸಿದರೆ ಬದುಕಿರ್ತಾನೆ, ಜನಿಷ್ಯತಿ ಜನಿಷ್ಯತಿ ಹುಟ್ಟಿಸಿದರೆ ಹುಟ್ಟುತ್ತಾನೆ, ಮರಿಷ್ಯತಿ ಮರಿಷ್ಯತಿ ಸಾಯಿಸಿದರೆ ಸತ್ತು ಹೋಗ್ತಾನೆ. ಇನ್ನ ಮುಚ್ಚತಿ ಮುಚ್ಚತಿ, ಮೋಕ್ಷ ಕೊಟ್ಟರೆ ಮೋಕ್ಷ ಪಡೆಯುತ್ತಾನೆ. ಅಲ್ಲಿಗೆ ಹೋದ ಮೇಲೆ ಸುಖಂ ಅನುಭವತಿ ಸುಖಂ ಅನುಭವತಿ, ದೇವ ಸುಖ ಅನುಭವಿಸಿ ಅವನಿಗೆ ಕೊಟ್ರೆ ಇವ ಸುಖ ಅನುಭವಿಸ್ತಾನೆ. ಕ್ರೀಡತಿ ಕ್ರೀಡತಿ, ಮೋಕ್ಷದಲ್ಲಿ ಆಟ ಆಡಿಸಿದರೆ ಆಡುತ್ತಾನೆ, ಇಲ್ಲದಿದ್ರೆ ಅಲ್ಲೂ ಬಿದ್ದಿರ್ತಾನೆ. ಮೋಕ್ಷ ಬಂತು ಇನ್ನೇನು ದೇವರು ಬೇಕಾಗಿಲ್ಲ ಅಂತಲ್ಲ, ದೇವರಿಲ್ಲದ್ರೆ ಯಾವಾಗೂ ಏನು ನಡೆಯೋದೇ ಇಲ್ಲ. ಕಿಂಬಹುನ, ಇಷ್ಟು ಹೇಳಿ ಸುಮ್ಮನೆ ಹೆಚ್ಚು ಮಾತುಗಳ್ಯಾಕಯ್ಯ ಅಂತ ಹೇಳುತ್ತಾ, ಪ್ರತಿಬಿಂಬತ್ವಾತ್ ಜೀವ ದೇವರಿಗೆ ಪ್ರತಿಬಿಂಬನಾದ್ದರಿಂದ, ಬಿಂಬ ಗುಣಕ್ರಿಯಾದಿ ಬೇರೇವ ಗುಣಕ್ರಿಯಾದಿಮಾನ್ ಭವತಿ, ಬಿಂಬನ ಗುಣದಿಂದ ನಮಗೆ ಗುಣ, ಬಿಂಬನ ಕ್ರಿಯಾದಿಂದ ಕ್ರಿಯಾ, ಈ ರೀತಿ ಹೊಂದುತ್ತಾನೆ. ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಇಡೀ ಕೊನೆಯ ಪ್ಯಾರಾಗ್ರಾಫ್ ಎಲ್ಲ ಗೀತಾ ಗೀತಾಭಾಷ್ಯದ ಸಾರವನ್ನೇ ತಕೊಂಡು ಬರುತ್ತಾರೆ ಆಚಾರ್ಯರು. ಗೀತಾಭಾಷ್ಯದಲ್ಲಿ ಸ್ಪಷ್ಟ ಹೇಳುತ್ತಾರೆ, ಬಿಂಬಕ್ರಿಯ ಏವ ಕ್ರಿಯಾವಾನ್ ಜೀವ, ಸ್ಪಷ್ಟ ಹೇಳುತ್ತಾರೆ. ಇಷ್ಟು ತಿಳ್ಕೊಂಡಿರ್ತೇವೆ, ಮತ್ತೂ ಚೂರು ನನ್ನ ಪ್ರಯತ್ನ ನಾ ಮಾಡಿಬಿಡಬೇಕು ಅಂತ, ಅದು ಎಲ್ಲಿಂದ ಬರುತ್ತೋ ಅಂತ ಕೇಳುತ್ತಾರೆ. ಇತಿ ಶ್ರೀ ವಿಷ್ಣುತೀರ್ಥ ವಿರಚಿತೆ ಷೋಡಶೀಯೇ ಸುಷುಪ್ತ್ಯಾಖ್ಯಂ ಚತುರ್ದಶ ಪ್ರಕರಣ, ಸುಷುಪ್ತಿ ಎಂಬ 14ನೆಯ ಪ್ರಕರಣ ಪೂರ್ಣಾದ ಮೇಲೆ ಇನ್ನೊಂದು ಪ್ರಕರಣ ಬರ್ತಾ ಇದೆ. ಯಾವುದು ಅಂದರೆ ಗಮನ ಆಗಮನ ಪ್ರಕರಣ. ಗಮನಾಗಮನ ಪ್ರಕರಣ ಎಂಬಲ್ಲಿಗೆ ಶ್ರೀ ಕೃಷ್ಣಾರ್ಪಣಮಸ್ತು. ನಾಳೆ ಮತ್ತು 4ಕ್ಕೆ ಸರಿಯಾಗಿ ಸೇರಿಬಿಡೋಣ. ಇದೇ ಚೆನ್ನಾಗಿದೆ ಅಲ್ವಾ?